ಪ್ರೀತಿಯ ಮಾರ್ಗ. ಪ್ರೀತಿಯ ಮಾರ್ಗ,
ಪ್ರೀತಿಯ ಸೋಪಾನವೇ, ಪ್ರೀತಿಗೆ ಪರಿಪೂರ್ಣನೇ, ಪ್ರೀತಿಸುವೆ ನಿನ್ನ ಪ್ರೀತಿಯ ಯೇಸುವೆ, ಆಯುಷ್ಯ ಕಾಲವೆಲ್ಲ ಯೇಸುವೆ, ಪ್ರೀತಿಯ ಸೋಪಾನವೇ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಪರಿಶುದ್ಧವಾದ ನಾಮದಲ್ಲಿ ನಿಮಗೆ ವಂದನೆಗಳು. ಹೇಗಿದ್ದೀರಿ? ಇಂದು ಸಂತೋಷದಿಂದ ಇರುವಿರಾ ಅಥವಾ ಮಂಕಾಗಿದ್ದೀರಾ? ಆನಂದದಿಂದ ಇರುವಿರಾ ಅಥವಾ ಏಕಾಂಗಿಯಾಗಿರುವಿರಾ? ಅನೇಕ ಸಾರಿ ನಮ್ಮ ಸುತ್ತಲೂ ಜನರಿದ್ದರೂ ನಾವು ಏಕಾಂಗಿಯಾಗಿರುವಂತೆ ಅನಿಸುತ್ತದೆ. ಇದನ್ನು ನೀವು ಅನುಭವಿಸಿದ್ದೀರಾ? ಕೆಲವೊಮ್ಮೆ ನಮ್ಮ ಹೃದಯದ ಭಾವನೆ ತಿಳಿಸಲು ಯಾರೂ ಇರುವುದಿಲ್ಲ. ನಮ್ಮ ದುಃಖಗಳು, ಚಿಂತೆಗಳು, ಕನಸುಗಳು ಮತ್ತು ಭಾವನೆಗಳು, ಇವುಗಳನ್ನು ಹಂಚಿಕೊಳ್ಳಲಿಕ್ಕೆ ಯಾರೂ ಇರುವುದಿಲ್ಲ. ಕೆಲವೊಮ್ಮೆ ನಮ್ಮ ಸ್ನೇಹಿತರು ಅಥವಾ ನಮ್ಮ ಕುಟುಂಬದ ಸದಸ್ಯರು ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎನಿಸುತ್ತದೆ. ಅಥವಾ ನಮಗೆ ಸಹಾಯ ಮಾಡಲು ಅಶಕ್ತರು, ನಮ್ಮ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಅನಿಸುತ್ತದೆ ಅಲ್ಲವೇ? ಪ್ರಿಯರೇ, ಇಂದು ನಿಮ್ಮ ಸ್ನೇಹಿತನಾಗಲು ಬಯಸುವ ಒಬ್ಬ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯಿಸುತ್ತೇನೆ. ಆತನೊಂದಿಗೆ ನಿಮ್ಮ ಎಲ್ಲ ಆಲೋಚನೆಗಳು, ದುಃಖಗಳು, ಚಿಂತೆಗಳು ಮತ್ತು ಭಾವನೆಗಳನ್ನು ನೀವು ಹಂಚಿಕೊಳ್ಳಬಹುದು. ನೀವು ಹೇಳುವುದೆಲ್ಲ ಬಹು ಆಸಕ್ತಿಯಿಂದ ಕೇಳುವುದಲ್ಲದೆ ನಿಮ್ಮ ಎಲ್ಲ ಬೇಡಿಕೆಗಳಿಗೆ ಉತ್ತರವನ್ನೂ ನೀಡಲು ಆತನು ಶಕ್ತನಾಗಿದ್ದಾನೆ. ಆತನ ಹೆಸರು ಯೇಸು. ಆತನು ಸರ್ವಶಕ್ತನಾದ ದೇವರು. ಪ್ರಿಯರೇ, ಆತನು ನಮ್ಮನ್ನು ಅಮಿತವಾಗಿ ಪ್ರೀತಿ ಮಾಡಿದ್ದರಿಂದ ಮಾನವನಾಗಿ ಭೂಮಿಗೆ 2000 ವರ್ಷಗಳ ಹಿಂದೆ ಬಂದನು. ನಮ್ಮ ಪಾಪಗಳ ನಿಮಿತ್ತ ಶಿಕ್ಷೆಯನ್ನು ಆತನು ಮರಣದ ಮುಖಾಂತರ ಅನುಭವಿಸಿ 3ನೇ ದಿನದಲ್ಲಿ ಸಾವಿನಿಂದ ಎಬ್ಬಿಸಲ್ಪಟ್ಟನು. ಈಗ ಆತನು ಸದಾಕಾಲ ಜೀವಿಸುವನಾಗಿದ್ದಾನೆ. ಯಾವ ಸಮಯದಲ್ಲಿ ಬೇಕಾದರೂ ನಾವು ಆತನನ್ನು ಸಂಧಿಸಬಹುದು. ಪ್ರಿಯರೇ, ಒಬ್ಬ ಮಗು ತನ್ನ ಪ್ರೀತಿಯ ತಂದೆಯೊಂದಿಗೆ ಮಾತನಾಡುವಂತೆ ಅಥವಾ ಒಬ್ಬ ವ್ಯಕ್ತಿ ತನ್ನ ಪ್ರೀತಿಯ ಸ್ನೇಹಿತನೊಂದಿಗೆ ಮಾತನಾಡುವಂತೆ ನಾವು ಆತನೊಂದಿಗೆ ಮಾತನಾಡಬಹುದು. ಅದಕ್ಕೆ ಪ್ರಾರ್ಥನೆ ಎಂದು ಹೆಸರು. ಪ್ರಾರ್ಥನೆ ಎಂದರೆ ಯೇಸುವಿನೊಂದಿಗೆ ಅಥವಾ ದೇವರೊಂದಿಗೆ ಮಾತನಾಡುವುದು ಎಂದು ಅರ್ಥ. ಇದು ಎಂತಹ ಆಶ್ಚರ್ಯಲ್ವೇ? ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ತಂದೆಯಿಂದಾಗಲಿ ಅಥವಾ ಸ್ನೇಹಿತರೊಂದಿಗಾಗಲಿ ನಾವು ಮಾತನಾಡುವಾಗ ನಾವು ಮೊದಲೇ ಯಾವ ಮಾತನಾಡಬೇಕೆಂದು ತೀರ್ಮಾನಿಸಿರುವುದಿಲ್ಲ ಅಥವಾ ಯಾವ ಸ್ಥಳದಲ್ಲಿ ಮಾತನಾಡಬೇಕು ಎಂಬುದಾಗಿಯೂ ಆಲೋಚಿಸಿರುವುದಿಲ್ಲ. ಅದೇ ರೀತಿಯಾಗಿ ನಾವು ಯೇಸುವಿನೊಂದಿಗೆ ಮಾತನಾಡುವಾಗಲೂ ಸಹ ಮೊದಲೇ ಬರೆದಿಟ್ಟ ಪದಗಳನ್ನೇ ಉಪಯೋಗಿಸಿ ಪ್ರಾರ್ಥಿಸುವಂಥ ಅವಶ್ಯಕತೆ ಇಲ್ಲ. ಆತನು ನಮ್ಮ ಪರಲೋಕದ ತಂದೆ. ಪ್ರಿಯರೇ, ಯೇಸು ತನ್ನ ಸ್ನೇಹಿತರಿಗೆ ಪ್ರಾರ್ಥನೆ ಬಗ್ಗೆ ಬೋಧಿಸಿದನು. ಆತನು ಹೇಳಿದ್ದು, ನೀವು ಪ್ರಾರ್ಥಿಸುವಾಗ ಕಪಟಿಗಳಂತೆ ಪ್ರಾರ್ಥನೆ ಮಾಡಬೇಡ್ರಿ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀವು ಪ್ರಾರ್ಥಿಸುವಾಗ ನಿಮ್ಮ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿಮ್ಮ ತಂದೆಗೆ ಪ್ರಾರ್ಥನೆ ಮಾಡಿರಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿಮ್ಮ ತಂದೆಯು ನಿಮಗೆ ಫಲ ಕೊಡುವನು. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ್ರಿ. ಅವರು ಬಹಳ ಮಾತುಗಳನ್ನು ಆಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ನೀವು ಅವರ ಹಾಗೆ ಆಗಬೇಡ್ರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯ ಇದೆ ಎಂಬುದು ಆತನಿಗೆ ತಿಳಿದಿದೆ. ಆದ್ದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತೂ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಪ್ರಿಯರೇ, ಯೇಸು ಬೋಧಿಸಿದ್ದು ನಿಮಗೆ ಅರ್ಥವಾಯಿತೆ? ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ದೇವರು ನಮ್ಮ ತಂದೆಯಾಗಿದ್ದಾನೆ. ಆತನು ಪರಲೋಕದಲ್ಲಿರುವ ನಮ್ಮ ತಂದೆ. ಆದ್ದರಿಂದ ನಾವು ಪ್ರಾರ್ಥಿಸುವಾಗ ಮಕ್ಕಳು ತಂದೆಯೊಂದಿಗೆ ಮಾತನಾಡದಂತೆ ಇರುತ್ತದೆ. ಎರಡನೇದಾಗಿ ನಾವು ಪ್ರಾರ್ಥಿಸುವಾಗ ಅದೊಂದು ಪದ್ಧತಿ ಅಥವಾ ಆಚಾರ ಎಂದು ಮಾಡಬಾರದು. ಆಚಾರದಂತೆ ಯಾವ ಮಗುವು ತನ್ನ ತಂದೆಯೊಡನೆ ಮಾತಾಡುವುದಿಲ್ಲ. ಒಂದು ಮಗು ತನ್ನ ತಂದೆಯೊಡನೆ ಮಾತನಾಡುವ ಕಾರಣ ತನ್ನ ತಂದೆ ತನ್ನ ಮಾತನ್ನು ಕೇಳುತ್ತಾನೆಂಬ ಹಂಬಲದಿಂದ, ಅದೇ ರೀತಿ ತನ್ನ ತಂದೆ ಮಾತನಾಡುವಾಗಲೂ ಸಹ ಮಗು ಪ್ರೀತಿಯಿಂದ ಆಲಿಸುತ್ತದೆ. ಹಾಗೆಯೇ ಒಂದು ನಿರ್ದಿಷ್ಟವಾದ ಸಂಖ್ಯೆ ಪೂರ್ಣಗೊಳಿಸುವುದಕ್ಕೋಸ್ಕರ ನಾವು ಪ್ರಾರ್ಥಿಸುವುದಾದರೆ ಅದು ಪ್ರಾರ್ಥನೆಯೇ ಅಲ್ಲ. ಪ್ರಿಯರೇ, ಒಬ್ಬ ಸ್ನೇಹಿತನ ಬಳಿ ಯಾವುದಾದರೂ ಸಮಸ್ಯೆ ಪರಿಹಾರಕ್ಕಾಗಿ 7 ಸಾರಿ ಹೋದರೆ ಮಾತ್ರ ಪರಿಹಾರವಾಗುತ್ತದೆ ಎಂಬ ಉದ್ದೇಶದಿಂದ ಹೋದಂತೆ ಆಗುತ್ತದೆ. ಆದರೆ ನಿಮ್ಮ ಸ್ನೇಹಿತ ಬಹುಶಃ ನೀವು ತಲೆಕೆಟ್ಟು ಈ ಕಾರ್ಯವನ್ನು ಮಾಡುತ್ತಿರಬಹುದೆಂದು ಭಾವಿಸುತ್ತಾನಲ್ಲವೇ? ಪ್ರಿಯ ಸ್ನೇಹಿತರೇ, ನೀವು ಇದುವರೆಗೆ ಯಾವ ರೀತಿ ಪ್ರಾರ್ಥಿಸ್ತಾ ಇದ್ರಿ? ನಿಮ್ಮ ಪ್ರಾರ್ಥನೆಯನ್ನು ಯಾರು ಕೇಳುತ್ತಿದ್ದಾರೆ ಮತ್ತು ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕುತ್ತಿದೆಯೇ ಎಂಬುದಾಗಿ ಯೋಚಿಸಿದ್ದೀರಾ? ಒಂದು ಮಗು ತನ್ನ ತಂದೆಯೊಂದಿಗೆ ಪ್ರೀತಿಯಿಂದ ಮಾತಾಡುವಂತೆ ನೀವು ಯೇಸುವಿನೊಂದಿಗೆ ಮಾತನಾಡಲು ನಾನು ನಿಮ್ಮನ್ನು ಆಹ್ವಾನಿಸುತ್ತೇನೆ. ನೀವು ಪ್ರಾರ್ಥಿಸಿದಾಗೆಲ್ಲ ಆತನು ಖಂಡಿತವಾಗಿ ಕೇಳುತ್ತಾನೆಂಬ ಭರವಸೆಯನ್ನು ನಾನು ನಿಮಗೆ ಕೊಡುತ್ತೇನೆ. ಯಾಕೆಂದರೆ ಆತನು ಜೀವಿಸುವ ದೇವರು. ಪ್ರಿಯರೇ, ನಮಗೆ ಕಿವಿ ಕೊಟ್ಟ ಆತನು ನಮ್ಮ ಪ್ರಾರ್ಥನೆಗೆ ಕಿವಿಗೊಡುತ್ತಾನೆ. ನಮಗೆ ಕಣ್ಣು ಕೊಟ್ಟ ದೇವರು ನಮ್ಮನ್ನು ನೋಡುತ್ತಾನೆ. ನಮಗೆ ಹೃದಯವನ್ನು ಕೊಟ್ಟ ದೇವರು ನಿಮ್ಮಂತೆ ನನ್ನಂತೆ ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಆತನು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತಾನೆ. ಒಬ್ಬ ತಂದೆ ಯಾವ ರೀತಿ ತನ್ನ ಮಗು ತನ್ನ ಬಳಿ ಬಂದು ಮಾತನಾಡುವಂತೆ ಅಪೇಕ್ಷಿಸುತ್ತಾನೋ ಅದೇ ರೀತಿ ಯೇಸು ನೀವು ಪ್ರಾರ್ಥಿಸುವುದನ್ನು ಕೇಳಲಿಕ್ಕೆ ಇಷ್ಟಪಡುತ್ತಾನೆ. ಪ್ರಿಯರೇ, ಯೇಸು ಹೇಳಿದ್ದೇನೆಂದರೆ, ಎಲೈ ಕಷ್ಟಪಡುವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಪ್ರಿಯರೇ, ನಾವು ನಮ್ಮ ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳು, ದುಃಖಗಳು, ಚಿಂತೆಗಳು, ಸಮಸ್ಯೆಗಳನ್ನು ಯೇಸುವಿನ ಬಳಿಗೆ ತರಬಹುದು. ಆತನು ನಮ್ಮನ್ನು ಸಂತೈಸುವಾಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿ ನಮ್ಮಲ್ಲಿ ನೆಲೆಸುವುದು. ನಿಮ್ಮ ಜೀವಿತದಲ್ಲಿರುವ ಎಲ್ಲ ಚಿಂತೆ ಮತ್ತು ಅಗತ್ಯತೆಗಳನ್ನು ಯೇಸುವಿನ ಬಳಿ ಹೇಳಿರಿ. ಯೇಸು ಜನರಿಗೆ ಮತ್ತೆ ಪ್ರಾರ್ಥನೆ ಬಗ್ಗೆ ಬೋಧಿಸಿದನು. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಹುಡುಕಿರಿ, ನಿಮಗೆ ಸಿಕ್ಕುವುದು. ತಟ್ಟಿರಿ, ನಿಮಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೆ, ಮೀನು ಕೇಳಿದರೆ ಹಾವನ್ನು ಕೊಡುವನೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಪರಲೋಕದಲ್ಲಿರುವ ನಮ್ಮ ತಂದೆ. ನಮಗೆ ಅಗತ್ಯವಿರುವ ಎಲ್ಲ ಒಳ್ಳೆಯ ವಸ್ತುಗಳನ್ನು ಆತನು ಕೊಡುತ್ತಾನೆ. ಅದನ್ನು ಯೇಸು ವಾಗ್ದಾನ ಮಾಡಿದ್ದಾನೆ. ಪ್ರಿಯರೇ, ಯೇಸುವಿಗೆ ನಮಗೆ ಯಾವುದು ಒಳ್ಳೆಯದೆಂದು ಚೆನ್ನಾಗಿ ಗೊತ್ತು. ಕೆಲವೊಮ್ಮೆ ನಾವು ಪ್ರಾರ್ಥಿಸುವುದು ನಮಗೆ ಒಳ್ಳೆಯ ಅಗತ್ಯ ವಸ್ತುಗಳಾಗಿರುವುದಿಲ್ಲ. ಅಂಥವುಗಳನ್ನು ದೇವರು ನಮಗೆ ಖಂಡಿತವಾಗಿ ಕೊಡುವುದಿಲ್ಲ. ಆಮೇಲೆ ದೇವರು ಒಳ್ಳೆಯದನ್ನು ಮಾಡಿದ ಎಂಬ ಅರಿವು ನಮಗೆ ಉಂಟಾಗುತ್ತದೆ. ನೀವು ದೇವರೊಂದಿಗೆ ಯಾವ ಸಮಯದಲ್ಲಾದರೂ ಪ್ರಾರ್ಥಿಸುವ ಅವಕಾಶವನ್ನು ಆತನ ಮಕ್ಕಳಾಗುವುದರ ಮೂಲಕ ನಿಮಗೆ ಕೊಡಲು ಆತನು ಇಂದು ನಿಮ್ಮನ್ನು ಕರೆಯುತ್ತಿದ್ದಾನೆ. ನನ್ನೊಂದಿಗೆ ದಯಮಾಡಿ ಈಗ ಪ್ರಾರ್ಥಿಸಿರಿ. ನಾನು ಹೇಳಿದ್ದನ್ನೇ ನೀವು ಅನುಸರಿಸಿ ಪ್ರಾರ್ಥಿಸಿರಿ. ಕರ್ತನಾದ ಯೇಸುವೆ, ನೀನು ಸರ್ವಶಕ್ತನಾದ ದೇವರು ಎಂದು ಬಲ್ಲೆನು. ನನ್ನ ಪಾಪದ ಶಿಕ್ಷೆಯನ್ನು ನೀನು ಹೊರಳು, ಭೂಲೋಕಕ್ಕೆ ಬಂದೆ ಎಂದೂ ಸಹ ನಾನು ಬಲ್ಲೆನು. ನನ್ನ ಪಾಪಗಳನ್ನು ಕ್ಷಮಿಸಿ ನನ್ನನ್ನು ನಿನ್ನ ಮಗುವಾಗಿ ಸ್ವೀಕರಿಸು. ನೀನು ನನ್ನನ್ನು ಪ್ರೀತಿಸುವ ತಂದೆಯಾಗಿದ್ದು ನನ್ನ ಪ್ರಾರ್ಥನೆಯನ್ನು ಕೇಳಲು ಇಷ್ಟಪಡುವ ದೇವರು ಎಂಬುದಾಗಿ ಇಂದು ನಾನು ಕೇಳಿಸಿಕೊಂಡಿದ್ದೇನೆ. ಇಂದಿನಿಂದ ನಾನು ನಿನ್ನೊಂದಿಗೆ ಪ್ರಾರ್ಥಿಸಲು ಇಚ್ಛಿಸುತ್ತೇನೆ. ನಾನು ಎಲ್ಲ ಸಮಸ್ಯೆಗಳನ್ನು ನಿನ್ನೊಂದಿಗೆ ಹೇಳಿಕೊಳ್ಳುತ್ತೇನೆ, ಯಾಕೆಂದರೆ ನೀನು ಜೀವಿಸುವ ದೇವರು, ಕೇಳಿಸಿಕೊಳ್ಳುವಂಥ ದೇವರು ಮತ್ತು ನನ್ನ ಎಲ್ಲ ಆಲೋಚನೆಗಳನ್ನು ಬಲ್ಲಂಥ ದೇವರು. ನಿನಗೆ ಪ್ರಾರ್ಥನೆಯನ್ನು ಸಲ್ಲಿಸಲು ಕೊಟ್ಟಂಥ ಈ ಸದವಕಾಶಕ್ಕೋಸ್ಕರ ನಿನಗೆ ವಂದನೆಗಳು. ಯೇಸುವೇ, ನಿನಗೆ ವಂದನೆ. ಆಮೇನ್.
ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಳೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ. ಸುವಾತನೆ.